चिदानन्द विग्रहं सदनुग्रहं दशग्रीवच्छिदं शापान्मणिग्रीव विमोचनं स्वनामग्रहणादेवानिरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्त लीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्य हरिप्रीति सुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सुभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। मुंदे हेळ्तारे श्री विष्णुतीर्थमुनिमित्र ಶ್ಲೋಕವನ್ನು ಹೇಳಿ. ಶ್ರೀ ವಿಷ್ಣುತೀರ್ಥ ಮುನಿಮಿತ್ರ ಸುರಾರಿಜೈತ್ರ ಶ್ರೀಕೃಷ್ಣ ಪಜ್ಜಲಜಭೃಂಗ ಕೃತಾಘಭಂಗ ಸಹ್ಯೇಶ ದೇಹಿ ಸಕಲೈರುಪಜೀವ್ಯಮನ್ನ ಸಂಹರ್ತೃ ಸರ್ವಭುವನಸ್ಯ ಕುಮಾರ ಮಹ್ಯಂ. ಇಲ್ಲಿ ಹೇಳ್ತಾರೆ ಶ್ರೀ ವಿಷ್ಣು ತೀರ್ಥ ಮುನಿ ಮಿತ್ರ. ವಿಶೇಷವಾಗಿ ಸುಬ್ರಹ್ಮಣ್ಯದಲ್ಲಿ ಮಠವನ್ನು ಸ್ಥಾಪನೆ ಮಾಡಿ ಸುಬ್ರಹ್ಮಣ್ಯ ಮಠಕ್ಕೆ ಮೂಲ ಪುರುಷರಾಗಿರತಕ್ಕಂಥ ವಿಷ್ಣು ತೀರ್ಥರು ಆ ಮಠವನ್ನು ಸ್ಥಾಪನೆ ಮಾಡಿಕೊಂಡು ಅಲ್ಲೇ ವಾಸ ಮಾಡ್ತಾ ಇದ್ರು. ವಿಷ್ಣುತೀರ್ಥರು ಅಲ್ಲೇ ವಾಸ ಮಾಡ್ತಾ ಇದ್ದರಿಂದ ಅವರಿಗೆ ಸುಬ್ರಹ್ಮಣ್ಯ ಸ್ವಾಮಿ ತುಂಬ ಸ್ನೇಹಿತರಾಗಿದ್ದರು. ಶ್ರೀ ವಿಷ್ಣುತೀರ್ಥ ಮುನಿಮಿತ್ರ ಅಷ್ಟೇ ಅಲ್ಲ, ಸುರಾರಿ ಜೈತ್ರ ಸುರ ದೇವತೆಗಳು ಅವರ ಅರಿ ತಾರಕಾಸುರ ಅವನನ್ನು ಜೈತ್ರ ಜಯಿಸಿದಂಥ ಶ್ರೀಕೃಷ್ಣ ಪಜ್ಜಲಜ ಭೃಂಗ ಶ್ರೀಕೃಷ್ಣನ ಪಾದ ಕಮಲಗಳಲ್ಲಿ ಜಲಜ ಭೃಂಗ ಅಂದರೆ ದುಂಬಿಯಂತೆ ಇರುವಂಥ ದೇವರ ಪಾದವನ್ನೇ ಚಿಂತನೆ ಮಾಡ್ತಾ ಇರ್ತಾರೆ ಇವರು. ಕೃತಾಘ ಭಂಗ ಸಜ್ಜನರ ಅಘವನ್ನು ನಾಶ ಮಾಡತಕ್ಕಂಥ ಸಹ್ಯೇಶ ಸಹ್ಯಾದ್ರಿಗೆ ಸ್ವಾಮಿಯಾಗಿರತಕ್ಕಂಥ ಹೇ ಕುಮಾರ ಹೇ ಸುಬ್ರಹ್ಮಣ್ಯ ಸಕಲೈಹಿ ಉಪಜೀವ್ಯಂ ಸಕಲೈಹಿ ಎಲ್ಲ ಬ್ರಹ್ಮಾದಿ ಸಕಲ ಜೀವರಾಶಿಗಳು ಅವರಿಗೆ ಉಪಜೀವ್ಯಂ ಆಶ್ರಯ ಮಾಡಲಿಕ್ಕೆ ಯೋಗ್ಯವಾಗಿರತಕ್ಕಂಥ ಯಾರು ಸರ್ವಭುವನಸ್ಯ ಎಲ್ಲ ಲೋಕಗಳಿಗೂ ಸಂಹರ್ತೃ ಸಂಹಾರಕನಾದ ಅನ್ನಂ ಎಲ್ಲರಿಗೂ ಆಶ್ರಯ ಹಾಗೆ ಸಂಹಾರ ಕಾರಣ ಆದ್ದರಿಂದ ಅನ್ನಶಬ್ದ ವಾಚ್ಯನಾದ ನಾರಾಯಣನನ್ನು ಮಹ್ಯಂ ದೇಹಿ, ನನಗೆ ಕೊಡು. ದೇವರಿಗೆ ಅವನು ವಿಶೇಷವಾಗಿರತಕ್ಕ ಎಲ್ಲರಿಗೂ ಆಶ್ರಯನಾದ್ದರಿಂದ ಅನ್ನ. ಅದ್ಯತೆ ಅತ್ತಿಚ ಭೂತಾನಿ ತಸ್ಮಾದನ್ನಂ ತದುಚ್ಚತ ಇತಿ ಅಂತ. ಭಗವಂತ ಎಲ್ಲ ಜೀವರಾಶಿಗಳಿಗೂ ಆಶ್ರಯ ಮತ್ತು ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ, ದೇಹಗಳನ್ನು ಸಂಹಾರ ಮಾಡ್ತಾನೆ. ಆದ್ದರಿಂದ ಅಂಥ ಅನ್ನ ಶಬ್ದ ವಾಚ್ಯನಾದ ಭಗವಂತನನ್ನು ನನಗೆ ಕೊಡು. ಅವರು ಅನ್ನವನ್ನು ಕೊಡುವರಲ್ಲ ಸುಬ್ರಹ್ಮಣ್ಯ ಸ್ವಾಮಿ. ಅನ್ನ ಅಂದರೆ ಎರಡನ್ನ ಕೊಡ್ತಾರವರು. ಒಂದು ಅನ್ನ ಹೊರಗಿನ ಅನ್ನ, ಶರೀರ ಬೆಳಿಲಿಕ್ಕೂ ಅನ್ನ ಕೊಡ್ತಾರೆ, ಸಾಧನೆಗೆ ಬೇಕಾದ ಶರೀರಕ್ಕೆ ಬೇಕಾದಂಥ ಅನ್ನವನ್ನು ಕೊಡ್ತಾರೆ, ಹಾಗೆಯೇ ಜೀವ ಬೆಳೆಯಲಿಕ್ಕೆ ಬೇಕಾದ ಭಗವಂತನೆಂಬ ಅನ್ನವನ್ನು ಕೊಡ್ತಾರೆ, ಭಗವಂತನ ಜ್ಞಾನವೆಂಬ ಅನ್ನವನ್ನು ಕೊಡ್ತಾರೆ. ಆದ್ದರಿಂದ ಇಲ್ಲಿ ನಾವು ನೋಡಬೇಕಾಗಿದ್ದು, ತತ್ವಾಭಿಮಾನಿಗಳ ಅನುಗ್ರಹ ಆದರೇನೇ ನಮಗೆ ದೇವರಲ್ಲಿ ಭಕ್ತಿ ಹುಟ್ಟುತ್ತೆ. ಅವರಲ್ಲಿ ನಿತ್ಯ ಪ್ರಾರ್ಥನೆ ಮಾಡಬೇಕು, ಮಾಡ್ತಾ ಇದ್ದೀವ ಇಲ್ಲ ಅಂತ ನಾವು ನೋಡ್ಕೋಬೇಕು. ತತ್ವಾಭಿಮಾನಿಗಳಲ್ಲಿ ನಿತ್ಯವೂ ತಲೆಬಾಗಿ ಪ್ರಾರ್ಥನೆ ನಾವು ಮಾಡುತ್ತಾ ಇದ್ದೀವ ಇಲ್ಲವ? ಮಾಡ್ತಾ ಇದ್ದರೆ ಖಚಿತವಾಗಿ ಕೊಡ್ತಾರೆ. ನಂತರ ಯತ್ರ ಸಂಪುಟಮ ಸ್ಫೋಟಂ ಕೃಷ್ಣಸ್ಯ ಸ್ಫೋರಯತ್ಯಹೋ ಅಗ್ರಾಹ್ಯತ್ವಂ ಅದೃಶ್ಯತ್ವಂ ಕಿಂ ಪುನಸ್ತತ್ರ ಪಂಡಿತಾಃ. ಇಲ್ಲಿ ಹೇಳ್ತಾರೆ, ಆ ಸುಬ್ರಹ್ಮಣ್ಯ ಮಠದಲ್ಲಿ ಸಂಪುಟವಿದೆ, ವೇದವ್ಯಾಸ ಸಂಪುಟ. ಅಲ್ಲಿ ಸಂಪುಟ ನರಸಿಂಹ, ಸಂಪುಟ ನರಸಿಂಹ ಅಂತ ಹೇಳೋದಿದೆ. ಬಹಳ ಜನಕ್ಕೆ ಸಂಪುಟದಲ್ಲಿ ನರಸಿಂಹದೇವರಿದ್ದಾರೆ ಅಂತ. ಮೇಲೆ ನರಸಿಂಹದೇವರಿದ್ದಾರೆ, ಸಂಪುಟ ಸಂಪುಟ ನರಸಿಂಹ ಎರಡೂ ಅಲ್ಲಿದೆ. ಆ ಸಂಪುಟದೊಳಗೆ ಏನಿದೆ ಅಂದರೆ ವೇದವ್ಯಾಸ ದೇವರ ವ್ಯಾಸಮುಷ್ಟಿ ವಿಶೇಷವಿದೆ. ಅದು ಹೇಳ್ತಾರೆ, ಯತ್ರ ಯಾವ ವಿಶೇಷವಾದ ಸುಬ್ರಹ್ಮಣ್ಯದಲ್ಲಿ ಆ ಮಠದಲ್ಲಿ ಅಸ್ಫೋಟಂ, ಒಡಿಲಿಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ತೆಗಿಲಿಕ್ಕಾಗಲ್ಲ, ಒಡಿಲಿಕ್ಕೂ ಆಗಲ್ಲ, ಅಷ್ಟು ಗಟ್ಟಿ ಸಂಪುಟ. ಆನೆಯಿಂದ ತುಳಿಸಿದರು ಆದರೂ ಏನಾಗಿಲ್ಲ. ವಿಶೇಷವಾಗಿ ಯಾಕೆ, ಒಳಗೆ ದೇವರು ಕೂತಿದ್ದಾರೆ. ಅದರಿಂದ ಹಾ, ಅಸ್ಫೋಟಂ ಒಡಿಲಿಕ್ಕೆ ಅಸಾಧ್ಯವಾದ್ದು ಸಂಪುಟಂ, ವೇದವ್ಯಾಸ ಸಾಲಗ್ರಾಮದ ಸಂಪುಟ. ಶ್ರೀಕೃಷ್ಣ ಅಗ್ರಾಹ್ಯತ್ವಂ ಅದೃಶ್ಯತ್ವಂ ಸ್ಫೋರಯತಿ. ಶ್ರೀಕೃಷ್ಣನ ಭಗವಂತನ ಅಗ್ರಾಹ್ಯತ್ವ ಅಂದರೆ, ಅಗ್ರಾಹ್ಯತ್ವ ಅಂದರೆ ಯಾರಿಗೂ ಅವನು ಸಿಗಲ್ಲ, ಹಾಗೇ ಅದೃಶ್ಯತ್ವಂ ಯಾರಿಗೂ ಕಾಣಿಸಲ್ಲ. ಆ ವೇದವ್ಯಾಸರು ಭಗವಂತ ಒಳಗಿದ್ದಾರೆ, ಅವರು ಯಾರಿಗೂ ಸಿಗ್ತಾ ಇಲ್ಲ, ಯಾರಿಗೂ ಕಾಣಿಸ್ತಾ ಇಲ್ಲ. ಒಳಗಿರೋದು ಮಧ್ವಾಚಾರ್ಯರಿಗೆ ಏನು ಸಿಕ್ಕಿತ್ತು ಆವಾಗ ಅವನು ದರ್ಶನ ಮಾಡಿದ್ದಾರೆ, ನಂತರ ಮತ್ತು ಈ ಮಿಕ್ಕವರು ಯಾರಿಗೂ ಆಗಿಲ್ಲ. ಯಾಕೆ, ಒಳಗಿಟ್ಟರು ಸಂಪುಟದಲ್ಲಿ. ಹಾ, ಅಂದರೆ ಆ ಸಂಪುಟ ಹೇಳುತ್ತೆ, ನಾವಾಗಿ ದೇವರನ್ನು ಹಿಡೀಲಿಕ್ಕಾಗಲ್ಲ, ನಾವಾಗಿ ದೇವರನ್ನು ನೋಡಲಿಕ್ಕಾಗಲ್ಲ. ಹೌದಾ, ದೇವರು ನೋಡಲಿಕ್ಕೆ ಆಗಲ್ವಾ ಅಂದರೆ, ಹಾಂ, ಅದಕ್ಕೆ ಅವನಾಗಿ ಅನುಗ್ರಹ ಮಾಡಿದರೆ ಅವನನ್ನು ಹಿಡೀಲಿಕ್ಕೂ ಆಗುತ್ತೆ, ನೋಡಲಿಕ್ಕೂ ಆಗುತ್ತೆ ಅಂತ ಇನ್ನೊಂದು ರೂಪದಿಂದ, ವ್ಯಾಸಮುಷ್ಟಿಯ ರೂಪದಿಂದ ಹೊರಗಿದ್ದುಕೊಂಡು ತೋರ್ತಾ ಇದ್ದಾನೆ. ಸಂಪುಟ ರೂಪದಲ್ಲಿ ಈ ತತ್ವ ಕೊಟ್ಟ, ಹೊರಗಿರುವಂಥ ವ್ಯಾಸಮುಷ್ಟಿಯ ರೂಪದಲ್ಲಿ ಆ ತತ್ವವನ್ನು ಹೇಳುತ್ತಾ ಇದ್ದಾನೆ. ನೀವು ಭಕ್ತಿಯಿಂದ ಬರೋದಾದರೆ, ಶರಣಾಗತರಾದರೆ, ನಿಮಗೆ ನಾನು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಎಟಕ್ತೇನೆ ಅಂತ ತೋರಿಕೊಡ್ತಾ ಇದ್ದಾರೆ. ಅಗ್ರಾಹ್ಯತ್ವಂ ಅದೃಶ್ಯತ್ವಂ ಕೃಷ್ಣಸ್ಯ ಸ್ಫೋರಯತ್ಯೋ ತತ್ರ ಪಂಡಿತಾ ಕಿಂ ಪುನಃ. ಅಲ್ಲಿ ಹೇಳ್ತಾ ಇದ್ದಾರೆ, ಈ ಸಂಪುಟವೇ ಅದೊಂದು ಜಡ, ಜಡವಾದ ಸಂಪುಟವೇ ದೇವರ ಅಗ್ರಾಹ್ಯತ್ವ ಅದೃಶ್ಯತ್ವ ಅದನ್ನು ಹೇಳ್ತಾ ಇದೆ. ಇನ್ನು ಪಂಡಿತರು ಹೇಳೋದರಲ್ಲಿ ಏನು ಆಶ್ಚರ್ಯ. ಪಂಡಿತರು ದೇವರು ಎಲ್ಲರಿಗೂ ಎಟಕಲ್ಲ, ನಾವಾಗಿ ಪ್ರಯತ್ನ ಮಾಡಿದರೆ ಎಟಕಲ್ಲ, ಹಾಗೆ ನಾವಾಗಿ ನೋಡಲಿಕ್ಕೆ ಹೋದರೆ ಕಾಣಿಸಲ್ಲ ಅಂತ ಪಂಡಿತರು ಹೇಳ್ತಾರೆ. ಅದಕ್ಕಂದ್ರು ಪಂಡಿತರು ಹೇಳೋದೇನಯ್ಯ, ಅಧ್ಯಯನ ಮಾಡಿಕೊಂಡವರು ಬಾಯಿಲ್ಲದ ಸಂಪುಟವೇ ಹೇಳ್ತಾ ಇದೆ ಏನಂತ, ಇವನು ಯಾರಿಗೂ ಎಟಕಲ್ಲ, ಇವನು ಯಾರಿಗೂ ಕಾಣಿಸಲ್ಲ ಅಂತ ಸಂಪುಟವೇ ಜಗತ್ತಿಗೆ ಹೇಳ್ತಾ ಇದೆ. ಯಾಕೆ ನನ್ನ ಯಾರು ಓಡಿಲಿಕ್ಕಾಗಲ್ಲ, ನಮ್ಮೊಳಗೆ ದೇವರಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಸಂಪುಟ ಹೇಳ್ತಾ ಇದೆ ನನ್ನನ್ನು ಯಾರೇನು ಮಾಡಲಿಕ್ಕಾಗಲ್ಲ. ಯಾಕೆ? ನನ್ನೊಳಗೆ ಸಾಲಗ್ರಾಮ ಇದೆ, ವೇದವ್ಯಾಸ ಸಾಲಗ್ರಾಮ, ವ್ಯಾಸಮುಷ್ಟಿ ಇದೆ. ಅದಕ್ಕೆ ಅಂದರು ನಿಮ್ಮೊಳಗೂ ದೇವರಿದ್ದಾರೆ, ಮತ್ತು ನಿಮ್ಮನ್ನು ಯಾರಾದರೂ ಏನೇನು ಮಾಡಲಿಕ್ಕಾಗತ್ತಾ? ಮಾಡಲಿಕ್ಕಾಗಲ್ಲಲ್ವ, ಅದೇ ಚಿಂತನೆ ಮಾಡಬೇಕು. ಆ ಸಂಪುಟವನ್ನು ನೋಡಿದಾಗ ಹಾಂ, ಹೇಗೆ ಒಳಗಿರತಕ್ಕಂಥ ವೇದವ್ಯಾಸರ ಸನ್ನಿಧಾನದಿಂದ ಆ ಸಂಪುಟವನ್ನು ಯಾರು ಏನು ಮಾಡಲಿಕ್ಕಾಗಿಲ್ಲ, ನನ್ನೊಳಗೆ ಸ್ವಾಮಿ ತನ್ನ ಸನ್ನಿಧಾನ ಪ್ರಕಟ ಮಾಡ್ತಾ ಇದ್ದಾನೆ, ಮಾಡ್ತಾನೆ. ಅದರಿಂದ ನನ್ನನ್ನು ಯಾರೂ ಏನು ಮಾಡಲಿಕ್ಕಾಗಲ್ಲ, ಶತ್ರುಗಳು ನನ್ನನ್ನು ಏನು ಯಾರು ಮಾಡಲಿಕ್ಕಾಗಲ್ಲ ಅಂತ ಆ ಭಗವಂತನ ಸನ್ನಿಧಾನದ ಚಿಂತನೆಯನ್ನು ನಾವು ಮಾಡಬೇಕು ಎಂಬುದನ್ನು ಆ ಸಂಪುಟದಿಂದ ನಮಗೆ ತೋರಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಅಷ್ಟೇ ಅಲ್ಲ, ನಾವು ನಮ್ಮೊಳಗೆ ಭಗವಂತ ವಿಶೇಷವಾಗಿ ಸನ್ನಿಧಾನ ಬಂದು ನಮಗೂ ಯಾರು ಏನೋ ಮಾಡಲಿಕ್ಕಾಗಿಲ್ಲ ಅಂತಾದರೆ, ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವಾದಿರಾಜರ ಆ ದೃಷ್ಟಾಂತ. ಸಂಪುಟ ಮಾತಾಡಲ್ಲ, ಅದು ಮಾತಾಡ್ಲಿಕ್ಕೆ ಬರಲ್ಲ, ಆದರೂ ಅದು ಎಲ್ಲರಿಗೂ ಹೇಳುತ್ತೆ ಏನಂತ, ಅಯ್ಯ ನನ್ನೊಳಗಿರೋ ದೇವರು, ಆ ಸಂಪುಟದ ಒಳಗಿರೋ ದೇವರು ಅಗ್ರಾಹ್ಯ ಅದೃಶ್ಯ ಅಂತೆಲ್ಲ ಹೇಳುತ್ತೆ. ಯಾಕೆ? ಆ ಸಂಪುಟ ನೋಡಿದ ಕೂಡಲೇ ಎಲ್ಲರೂ ಗೊತ್ತಾಗುತ್ತೆ. ಹಾಗೆ ನಾವು ನಮ್ಮೊಳಗಿರುವ ದೇವರ ಚಿಂತನೆ ಮಾಡಿದರೆ, ದೇವರ ಸನ್ನಿಧಾನ ವಿಶೇಷ ಶಕ್ತಿ ಪ್ರಕಟ ಆದರೆ ಅವಾಗೇನಾಗುತ್ತೆ, ನಮ್ಮ ಶತ್ರುಗಳೆಲ್ಲ ನಾಶ ಆಗ್ತಾರೆ, ನಾವು ಚೆನ್ನಾಗಿರ್ತೇವೆ. ಆವಾಗ ನಾವು ಹೇಳದೇನೆ ನಮ್ಮನ್ನು ನೋಡಿದವರಿಗೆ ಅರ್ಥ ಆಗುತ್ತೆ ಏನಂತ, ಇವರಿಗೇನೂ ಆಗಿಲ್ಲ, ಚೆನ್ನಾಗಿದ್ದಾರೆ. ಯಾಕೆ ಅಂದರೆ ಅವರ ಒಳಗಿರುವ ದೇವರು ಎಂಥವರಿದ್ದಾರಯ್ಯ, ನಾವು ಏನಾಗ್ತೀವಿ, ನಾವು ಏನಾಗ್ತೀವಿ, ಯಾರಿಗೂ ಎಟಕಲ್ಲ. ಅಂದರೆ ಸಾಮಾನ್ಯವಾಗಿ ಹಾ ಅಂತ ಬಂದರೆ ಎಟಕಲ್ಲ, ಅಂಥವ್ರು ನಾವಾಗ್ಬಿಡ್ತೀವಿ. ಹಾಗೆ ವಿಶೇಷವಾಗಿ ಆ ಸಂಪುಟವನ್ನು ಚಿಂತನೆ ಮಾಡಬೇಕು ಹೃದಯದಲ್ಲಿ ಎಂಬುದನ್ನು ಚೆನ್ನಾಗಿ ಪಡೆ ಹೇಳ್ತಾ ಬರ್ತಾ ಇದ್ದಾರೆ. ಇನ್ನು ಅಭೇದ್ಯ ಮತಿಯತ್ನೇನಾಪ್ಯಸ್ಖಲತ್ ಕೃಷ್ಣ ವಿಗ್ರಹಂ ತತ್ಪೂಜಾ ಭಾಜನಂ ಭಾತಿ ಮಾಧ್ವಂ ಹೃದಿವ ಸಂಪುಟಂ. ಆ ಶ್ಲೋಕವನ್ನು ಹೇಳಿ. ಅಭೇದ್ಯಂ ಅತಿಯತ್ನೇನಾಪಿ, ಅಸ್ಖಲತ್ ಕೃಷ್ಣ ವಿಗ್ರಹಂ ತತ್ಪೂಜಾ ಭಾಜನಂ ಭಾತಿ ಮಾಧ್ವಂ ಹೃದಿವ ಸಂಪುಟಂ. ಇಲ್ಲಿ ಹೇಳ್ತಾರೆ ಅತಿಯತ್ನೇನಾಪಿ ಅಭೇದ್ಯಂ, ಏನು ಪ್ರಯತ್ನ ಮಾಡಿದ್ರೂ ತೆರೀಲಿಕ್ಕಾಗಿಲ್ಲ. ಯಾವುದದು ಅಂತ ಹೇಳ್ತಾ ಇದ್ದಾರೆ, ಅಸ್ಖಲತ್ ಕೃಷ್ಣ ವಿಗ್ರಹಂ, ಚಲಿಸದೇ ಇರುವಂಥ ಅದ್ಭುತವಾದ ಕೃಷ್ಣನ, ವೇದವ್ಯಾಸರೂಪಿ ಕೃಷ್ಣನ, ವಾಸಿಷ್ಠ ಕೃಷ್ಣನ ಮೂರ್ತಿ ಇರತಕ್ಕಂಥ ತತ್ಪೂಜಾ ಭಾಜನಂ, ಆ ಸಂಪುಟಂ ದೇವರ ಪೂಜೆಗೆ ಭಾಜನ ಪಾತ್ರವಾಗಿರತಕ್ಕಂಥ ಆ ಸಂಪುಟ ಹೇಗಿದೆ ಅದು ನೋಡಲಿಕ್ಕೆ, ಅದನ್ನು ಹೇಳ್ತಾ ಬರ್ತಾರೆ. ತತ್ಪೂಜಾ ಭಾಜನಂ ಸಂಪುಟಂ ಮಾಧ್ವಂ ಹೃದಿವ ಭಾತಿ. ಮಧ್ವಾಚಾರ್ಯರಿಗೆ ಏನು, ಮಧ್ವಾಚಾರ್ಯರ ಹೃದಯ ಏನಿದೆ, ಆ ಹೃದಯದಂತೆ ಈ ಸಂಪುಟವಿದೆ. ಹೇಗೆ? ಮಧ್ವಾಚಾರ್ಯರನ್ನಾಗಲಿ ಅವರ ಹೃದಯವನ್ನಾಗಲಿ ಭೇದಿಸಿಕೊಂಡು ದೈತ್ಯರು ಒಳಗೆ ಹೋಗ್ಲಿಕ್ಕಾಗಲ್ಲ. ಇದು ನೋಡಿದರೆ ಎಲ್ಲಿ ವಿಶೇಷವಾಗಿ ನರಸಿಂಹದೇವರು ಪ್ರಾದುರ್ಭೂತರಾದ ಮೇಲೆ ಇಂದ್ರದೇವರು ಸ್ತೋತ್ರ ಮಾಡ್ತಾರೆ, ಭಾಗವತದಲ್ಲಿ ಬರುತ್ತೆ. ಅಯ್ಯ ಈ ದೈತ್ಯರು ನಮ್ಮ ಈ ಸ್ವರ್ಗವನ್ನು ಕದ್ದದ್ದು ಮಾತ್ರ ಅಲ್ಲ, ದೈತ್ಯರು ನಮ್ಮ ಹೃದಯ ಕಮಲಕ್ಕೆ ನುಗ್ಗಿಬಿಟ್ರಯ್ಯ, ದೈತ್ಯಾಕ್ರಾಂತಂ ಹೃದಯ ಕಮಲಂ ತದ್ಗೃಹಂ ಪ್ರತ್ಯಬೋಧಿ. ಈ ಹೃದಯ ಕಮಲದಲ್ಲೇ ನುಗ್ಗಿ ಆ ಹೃದಯ ಕಮಲವನ್ನು ಮುಚ್ಚಿ ಹೋಗುವಂತೆ ಮಾಡಿಬಿಟ್ರು. ಈಗ ನೀನು ಅವನನ್ನು ಕೊಂದದ್ದಕ್ಕೆ ದೈತ್ಯರೆಲ್ಲ ಓಡಿ ಹೋದರೂ ಹೃದಯ ಕಮಲ ಅರಳಿದೆ. ಅಂದರೆ ಋಜುಗಣಸ್ಥರು ಬಿಟ್ಟು ಮಿಕ್ಕ ಎಲ್ಲ ದೇವತೆಗಳಲ್ಲಿ ಸಾಮಾನ್ಯವಾಗಿ ಅಸುರ ಪ್ರವೇಶ ದೇಹದಲ್ಲೂ ಹೃದಯದಲ್ಲೂ ಮಾಡಿಬಿಡುತ್ತಾರೆ. ಅಂಥ ಕಾಲಕ್ಕೆ ಮಧ್ವಾಚಾರ್ಯರ ದೇಹದಲ್ಲೂ ದೈತ್ಯರ ಪ್ರವೇಶವಿಲ್ಲ, ಹೃದಯದಲ್ಲೂ ಪ್ರವೇಶವಿಲ್ಲ. ಅದೆಂಥದ್ದಿದೆ, ಮಧ್ವಾಚಾರ್ಯರ ದೈತ್ಯರಿಗೆ ಪ್ರವೇಶವಿಲ್ಲದ, ಭೇದಿಸಲಿಕ್ಕೆ ಅಸಾಧ್ಯವಾದ ಮಧ್ವಾಚಾರ ಹೃದಯ ಹೇಗಿದೆಯೋ ಹಾಗಿದೆ ಈ ಸಂಪುಟ. ಯಾಕೆ ಅತಿಯತ್ನಾಪಿ ಅತಿಯತ್ನೇನಾಪಿ ಅಭೇದ್ಯಂ ಅಸ್ಖಲತ್ ಕೃಷ್ಣ ವಿಗ್ರಹಂ. ಆ ಒಳಗಿರತಕ್ಕಂಥ ವ್ಯಾಸಮುಷ್ಟಿಗೆ ಏನೂ ಆಗಿಲ್ಲ, ಅಚ್ಚುಕಟ್ಟಾಗಿ ಚೆನ್ನಾಗಿದೆ. ಅಂಥ ತತ್ ಪೂಜಾ ಭಾಜನಂ, ಅವನ ಪೂಜೆಗೆ ಭಾಜನ, ವಿಶೇಷವಾಗಿ ಪಾತ್ರವಾಗಿರತಕ್ಕಂಥ. ಅಲ್ಲ, ಒಳಗಿರೋ ದೇವ್ರ ಪೂಜೆ ಮಾಡಬೇಕಂದ್ರೆ ತೆಗಿಲಿಕ್ಕಾಗಲ್ಲ, ಅದಕ್ಕೆ ಆ ಸಂಪುಟಕ್ಕೆ ಪೂಜೆ ಮಾಡ್ತಾರೆ, ಸಂಪುಟಕ್ಕೆ ಪೂಜೆ ಮಾಡ್ತಾರೆ. ಅಂಥ ಸಂಪುಟಂ ಮಾಧ್ವಂ ಹೃದಿವ ಭಾತಿ, ಮಧ್ವಾಚಾರ್ಯರ ಹೃದಯದಂತೆ ಚೆನ್ನಾಗಿದೆಯಪ್ಪ. ಮಧ್ವಾಚಾರ ಹೃದಯದಲ್ಲೂ ದೇವರಿದ್ದಾರೆ, ಮಧ್ವಾಚಾರ ಹೃದಯವೂ ಅಭೇದ್ಯ. ಇಲ್ಲಿ ಈ ಸಂಪುಟದಲ್ಲೂ ದೇವರಿದ್ದಾರೆ, ಆ ಸಂಪುಟವನ್ನು ಒಡಿಲಿಕ್ಕಾಗ್ತಾ ಇಲ್ಲ ಅಂದರು ತೋರಿಕೊಡ್ತಾ ಇದ್ದಾರೆ. ಆ ಸಂಪುಟ ಜಡ ಆದರೂ ಒಡಿಲಿಕ್ಕೆ ಯಾಕಾಗ್ತಾ ಇಲ್ಲ ಗೊತ್ತಾ? ಮಧ್ವಾಚಾರ ಕೂತಿದ್ದಾರಲ್ಲಿ, ಮಧ್ವಾಚಾರ್ಯ ಸಂಪುಟ ಆಕಾರದಲ್ಲಿ ಅಲ್ಲಿ ನಿಂತಿದ್ದಾರೆ, ಆದ್ದರಿಂದ ಸಂಪುಟವನ್ನು ಯಾರು ಏನು ಮಾಡಲಿಕ್ಕಾಗ್ತಾ ಇಲ್ಲ ಎಂಬುದನ್ನು ಚೆನ್ನಾಗಿ ತೋರಿಕೊಡ್ತಾ ಇದ್ದಾರೆ. ಇನ್ನ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಮಧ್ವಾಚಾರ್ಯರು ತಾವು ವಿಶೇಷವಾಗಿ ವೇದವ್ಯಾಸರಿಂದ ವ್ಯಾಸಮುಷ್ಟಿಗಳನ್ನು ತಗೊಂಡು 8 ತಗೊಂಡು ಆ 8 ತಾವು ಪೂಜಾ ಮಾಡಿ ಅದರಲ್ಲಿ ವಿಶೇಷವಾಗಿರತಕ್ಕಂಥ 5 ಸಂಪುಟದಲ್ಲಿಟ್ಟು ಅದನ್ನು ವಿಷ್ಣು ತೀರ್ಥರಿಗೆ ಕೊಟ್ಟು 5, 1, 6 ಕೊಟ್ಟರು. ವಿಷ್ಣು ತೀರ್ಥರು ಹಾಗೆ ವಿಶೇಷವಾಗಿ ತಾವು ಪೂಜೆ ಮಾಡಿಕೊಳ್ತಾ ಇದ್ದು, ನಂತರ ಅದರ ಸಮೇತವಾಗಿಯೇ ಕುಮಾರಧಾರಾ ಪರ್ವತಕ್ಕೆ, ಹರಿಶ್ಚಂದ್ರ ಪರ್ವತಕ್ಕೆ ಹೋಗಿಬಿಡ್ತಾರೆ. ಅವರ ಶಿಷ್ಯರು ಅನಿರುದ್ಧ ತೀರ್ಥರು. ಅವಾಗ ಅವರು ಕೇಳಿಕೊಳ್ತಾರೆ, ಅಯ್ಯ ನಮಗೂ ಸಂಪುಟ ಕೊಡಿ, ನಾವು ಪೂಜೆ ಮಾಡ್ತೀವಿ. ಅವರಿಗೆ ಸ್ವಪ್ನ ಆಯಿತು, ನಾಳೆ ಬೆಳಿಗ್ಗೆ ನದಿಯಲ್ಲಿ ಸಂಪುಟ ತೇಲುತ್ತಾ ಬರುತ್ತೆ ನೋಡಿ. ಸ್ವಾಮಿ ಅಂತ ಆಯಿತು, ಆ ತೇಲ್ತಾ ಬಂತು. ಅವ್ರು ಹೇಳ್ತಾ ಇದ್ದಾರೆ ವಿಶೇಷವಾಗಿ ಆ ಸಂಪುಟದ ಜೊತೆಗೆ ಒಂದು ವಿಶೇಷವಾಗಿ ಕನ್ನಡಿ ಬಂತು. ಆ ಕನ್ನಡಿಯನ್ನು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಅನಿರುದ್ಧ ತೀರ್ಥರು ಕೊಟ್ಟಿದ್ದಾರೆ. ಆ ಅಮೂಲ್ಯವಾಗಿರ್ತಕ್ಕಂಥ ಸಂಪುಟವನ್ನು ವಿಶೇಷವಾಗಿ ಸಂಪುಟವನ್ನು ತಾವು ಇಟ್ಕೊಂಡ್ರು. ಅಲ್ಲೊಬ್ಬ ಬಳ್ಳಾಳ ಅಂತ, ಬಳ್ಳಾಳರಾಯ ಅಂತ ಪಾಳೆಗಾರ, ಅದನ್ನು ಆಕ್ಷೇಪ ಮಾಡಿದೆ, ಏನು ಅಮೂಲ್ಯವಾದ ಸಂಪುಟ ನೀವು ಇಟ್ಕೊಂಡು ಬರೇ ಒಂದು ಕನ್ನಡಿ ಕೊಟ್ರಲ್ಲ ದೇವಸ್ಥಾನಕ್ಕೆ, ಅದಕ್ಕೆ ಆ ಸಂಪುಟ ತಗೊಂಡ್ಬಿಟ್ಟ, ಬಲವಂತವಾಗಿ ತಗೊಂಡು ಅದನ್ನು ತೆರೀಲಿಕ್ಕಾಗದೆ ಈ ಕಮ್ಮಾರ ಇರ್ತಾನಲ್ಲ ಅವರಿಂದ ಏಟು ಹೊಡೆಸಿ ಹೊಡಿಲಿಕ್ಕೆ ನೋಡಿದ. ಆ ನೋಡಿದಾಗ ಅದು ಆಗಲಿಲ್ಲ, ಆ ಹೊಡೆದವ ಮೈ ಉರುಗಿ ಎದ್ದು ಸತ್ತೋಗ್ಬಿಟ್ಟ. ನಂತರ ಆನೆ ಕಾಲಿಂದ ತುಳಿಸಿದ್ರು, ಸಂಪುಟ ಹೊಡಿಲಿಲ್ಲ. ಆನೆಗೂ ಮೈ ಉರಿ ಬಂದು ನೀರಲ್ಲಿ ಮುಳುಗಿ ಸತ್ತೋಯ್ತು. ಆ ಪಾಳ್ಯಗಾರನಿಗೂ ಮೈಯೆಲ್ಲ ತಾಪ ಬರಲಿಕ್ಕೆ ಶುರುವಾಯಿತು. ಆವಾಗ ಬಂದು ಯತಿಗಳಿಗೆ ಶರಣಾಗತನಾಗಿ ಕ್ಷಮಾ ಮಾಡಿ ಅಂತ ಕೇಳಿಕೊಳ್ತಾನೆ. ಅದಕ್ಕೆ ಹೇಳಿದ್ರೆ ಆವಾಗ ಸ್ವಾಮಿಗಳು ನಿನ್ನ ಪ್ರತಿಮಾ ಒಂದು ಮಾಡಿ ದೇವಸ್ಥಾನದ ಬಳಿ ಸ್ಥಾಪನೆ ಮಾಡಪ್ಪ, ಭಕ್ತರು ಕಾಣಿಕೆಯಾಗಿ ತಂದುಕೊಡ್ತಕ್ಕಂಥ ಹತ್ತಿ ಕುಂಬಳಕಾಯಿ ಇವೆಲ್ಲ ನಿನ್ನ ಮೇಲೆ ಹಾಕ್ತಾರೆ, ಅದರಿಂದ ನಿನ್ನ ತಾಪ ಶಾಂತಿಯೇ ಆಗುತ್ತೆ ಅಂತ ಹೇಳಿದರು. ಹಾಗೇ ಆಯಿತು ಅಂತ ಹೇಳಿದರು. ಸಂಪುಟವನ್ನು ತಂದುಕೊಟ್ಟರಲ್ಲಿ ಸುಬ್ರಹ್ಮಣ್ಯದಲ್ಲಿ ಈಗಲೂ ಪ್ರತ್ಯಕ್ಷವಾಗಿ ಇವೆಲ್ಲ ಕಾಣ್ತಾ ಇದೆ ಅಂತ. ಅಂದರೆ ದರ್ಪಣ ತೀರ್ಥ ಅಂತ ಅಂದರೆ ಕನ್ನಡಿ ತೇರಿ ಬಂದಂಥ ಒಂದು ವಿಶೇಷವಾದ ಹಳ್ಳ, ಅಲ್ಲಿ ನೋಡಬಹುದು ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ವರ್ಣನೆ ಮಾಡಿ ನಂತರ ಇಲ್ಲಿ ಒಂದು ಚೂರು ಇನ್ನೊಂದು ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂತ. ಯಾವುದದು ಅಂದರೆ ಮಧ್ವಾಚಾರ್ಯರು ವೇದವ್ಯಾಸರಿಂದ ಪಡೆದಿರತಕ್ಕಂಥ ವ್ಯಾಸಮುಷ್ಟಿಯನ್ನು ಸಂಪುಟದಲ್ಲಿಟ್ಟು ಭದ್ರ ಮಾಡಿದಂತೆ ತಾವು ಏನು ಶಾಸ್ತ್ರವನ್ನು ಕೊಟ್ಟಿದ್ದಾರೆ ಆ ಶಾಸ್ತ್ರ ಮುಂದೆ ಜನಕ್ಕೆ ಭದ್ರ ಆಗಿರಬೇಕು, ಕಲಿಕಾಲದ ಪ್ರಭಾವದಿಂದ ಶಾಸ್ತ್ರವೆಲ್ಲ ಉಚ್ಛೇದ ಆಗ್ತಾ ಬರುತ್ತೆ, ವಿಚ್ಛೇದ ಆಗ್ತಾ ಬರುತ್ತೆ, ಇಲ್ಲದ್ದೆಲ್ಲ ಸೇರಿಕೊಳ್ತಾ ಬರುತ್ತೆ. ಅದರಲ್ಲಿ ಅಂತಹ ಕಾಲಕ್ಕೆ ಶುದ್ಧ ಪ್ರತಿ ಇರಬೇಕು. ಹೇಗಿರಬೇಕು? ಅದಕ್ಕೆ ತಾಮ್ರ ಫಲಕದಲ್ಲಿ, ವಿಶೇಷವಾದ ತಾಮ್ರ ಫಲಕಗಳಲ್ಲಿ ತಾವು ಮಾಡಿದ ಗ್ರಂಥಗಳನ್ನೆಲ್ಲ ಬರೆಸಿ ಕೆತ್ತಿಸಿ ಅದನ್ನು ಒಂದು ಕಡೆ ಭೂಮಿಯಲ್ಲಿ ಸ್ಥಾಪನೆ ಮಾಡಿದರು. ಆ ಸ್ಥಳದ ಹೆಸರೇ ಕಡತಿಲ ಅಂತ, ಕಡತಿಲ ಮಠ. ಅದು ಅದಮಾರ್ ಮಠದ ಅಧೀನದಲ್ಲಿದೆ. ವಿಶೇಷವಾಗಿ ಅಲ್ಲಿ ಹೋದರೆ ಎಲ್ಲಿ ಆ ತಾಮ್ರ ಫಲಕ ಇಟ್ಟಿದ್ದಾರೋ, ಒಳ್ಳೆ ಭೂಮಿ ಒಳಗಿಟ್ಟಿದ್ದಾರೋ, ತಾಮ್ರ ಫಲಕ ಇಟ್ಟು ಅದರ ಮೇಲೆ ದೊಡ್ಡ ಬಂಡೆಗಲ್ಲು ಹಾಕ್ಬಿಟ್ಟಿದ್ದಾರೆ. ಅದರ ಮೇಲೆ ಚಿಕ್ಕ ಕಟ್ಟೆ ಇದೆ, ಅಲ್ಲಿ ನೀರು ನಿಂತಿರುತ್ತೆ. ನಾವು ಹೋದರೆ ಆ ನೀರು ಚೂರು ಬಾಯಲ್ಲಿ ಹಾಕಿದರೆ, ಮೂಸಿ ನೋಡಿದ್ರು ಬಾಯಲ್ಲಿ ಹಾಕಿದ್ರು ತಾಮ್ರದ ವಾಸನೆ ಬರ್ತಾ ಇರುತ್ತೆ. ಆವಾಗ ಶಿಷ್ಯರು ಕೇಳಿದ್ರು ಆಚಾರ್ಯರನ್ನು, ಭೂಮಿಯಲ್ಲಿ ಇಡ್ತಾ ಇದ್ದೀರಿ, ಮುಂದೆ ಜನರಿಗೆ ಸಿಗೋದು ಹೇಗೆ? ಅದು ಯಾರಿಗೂ ಸಿಗಲ್ಲ. ನಂತರ ವಿಷ್ಣು ತೀರ್ಥರೇ ಮುಂದೆ ಸಹ್ಯಾದ್ರಿ ಪರ್ವತದಿಂದ, ಹರಿಶ್ಚಂದ್ರ ಪರ್ವತದಿಂದ ಇಳಿದು ಬಂದು ಅದನ್ನು ಮೇಲಕ್ಕೆ ತೆಗೆದು ವಿಶೇಷವಾಗಿ ನಾನು ವಿಶೇಷವಾಗಿ ಹೇಳಿದ್ದನ್ನು ಫಲಕದಲ್ಲಿ ಸ್ಥಾಪನೆ ಮಾಡಿದ್ದನ್ನು ಜಗತ್ತಿಗೆ ಕೊಡ್ತಾರೆ ಅಂತ ಆಚಾರ್ಯರು ಹೇಳ್ತಾರೆ. ಅದಕ್ಕೆ ಅಲ್ಲಿರತಕ್ಕಂಥ ಶಾಸ್ತ್ರ ಅದು ಗೋವು, ಗೋ ಅಂದರೆ ಶಾಸ್ತ್ರ, ವೇದ. ಅದನ್ನು ಪಾಲನೆ ಮಾಡಲಿಕ್ಕೆ ಅಲ್ಲಿ ವೇಣುಗೋಪಾಲ ಕೃಷ್ಣನ ಮೂರ್ತಿಯನ್ನು ಅಲ್ಲಿ ಇಟ್ಟರು. ಕಡತಿಲ ಗೋಪಾಲಕೃಷ್ಣ ಅಂತ ಅದ್ಭುತವಾಗಿ ಪಿಳ್ಳಂಗೋವಿ ಹಿಡ್ಕೊಂಡಿದ್ದಾನೆ. ಹಿಂದೆ ದೊಡ್ಡ ಗಂಟು ಕೂದಲು, ಗಂಟು ಹಾಕಿದ್ದಾನೆ, ಕಿರೀಟ ಇಲ್ಲ. ಅಂದರೆ ಗೋವುಗಳನ್ನು ಕಾಯುವಂಥ ಕೃಷ್ಣನ ರೂಪ ಅಂದರೆ ಅಲ್ಲಿ ನೋಡಬೇಕದು. ಚೆನ್ನಾಗಿ ಗಂಟು ಹಾಕಿದ ತಲೆ ಜುಟ್ಟು ಸರಿಯಾಗಿ ನೀವು ನೋಡಬೇಕಾದ್ರೆ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಏನು ಅರ್ಚಕರು ಅಥವಾ ವಿಶೇಷವಾಗಿರತಕ್ಕಂಥ ತಂತ್ರಿಗಳು ಪುರೋಹಿತರು ಎಲ್ಲರೂ ಚೂರು ಶಿಖ ಅಲ್ಲದೆ ಇಡೀ ಬೆಳೆಸಿರ್ತಾರೆ, ಇಡೀ ತಲೆಯೆಲ್ಲ ಜುಟ್ಟು ಕೂದಲು ಬೆಳೆಸಿ ಹಿಂದೆ ಗಂಟು ಹಾಕಿರ್ತಾರೆ. ಆ ಥರ ಕೃಷ್ಣನ ಪೂರ್ಣ ಶಿಖ, ಅದು ಶಿಖ ಗಂಟು ಹಾಕಿದೆ, ಅದ್ಭುತವಾದ ಮೂರ್ತಿ. ಹಾಗೆ ಜೊತೆಗೆ ರುಕ್ಮಿಣಿ ಸತ್ಯಭಾಮೆಯರಿದ್ದಾರೆ, ಸುತ್ತು ಆಕಳಗಳಿವೆ, ಕೃಷ್ಣನನ್ನೇ ನೋಡ್ತಾ ಇರತಕ್ಕಂಥ ಅದ್ಭುತವಾದ ಪ್ರತಿಮ ಕಡತಿಲದ ಗೋಪಾಲಕೃಷ್ಣ ಪ್ರತಿಮ. ಶಿಲಾ ಪ್ರತಿಮ ಅಲ್ಲ, ಲೋಹ ಪ್ರತಿಮ, ಹಿತ್ತಾಳೆ ಪ್ರತಿಮ, ಅದರಲ್ಲಿ ಆಚಾರ್ಯರು ಪೂಜಾ ಮಾಡಿದ ಪ್ರತಿಮ ಅಲ್ಲೇ ಇತ್ತು. ವಿಶೇಷವಾಗಿ ಆಚಾರ್ಯರು ಪೂಜಾ ಮಾಡಿದ್ದು ಬ್ರಹ್ಮಚಾರಿ ನಿತ್ಯ ಆ ಪೆಟ್ಟಿಗೆಗೆ ತುಳಸಿ ಹಾಕ್ತಾ ಇದ್ರು. ನಂತರ ಪೂಜೆ ನಿಂತು ಹೋಗ್ತಾ ಇದೆ ಅಂತ ಶ್ರೀಗಳವರು, ಅಂದರೆ ಅದಮಾರ್ ಮಠದ ಪರಂಪರೆಯಲ್ಲಿ ಬಂದ ಶ್ರೀಗಳ ಶ್ರೀಪಾದಂಗಳವರು ಆ ಮೂರ್ತಿಯನ್ನು ತಾವು ಸಂಚಾರ ಕ್ರಮದಲ್ಲಿ ಅವರಿಗೆ ಆಚಾರ್ಯರು ಕೊಟ್ಟಿರತಕ್ಕಂಥ ಚತುರ್ಭುಜ ಕಾಲೀಯ ಮಥನ ಗೋಪಾಲಕೃಷ್ಣನ ಜೊತೆಗೆ ಈ ಮೂರ್ತಿಯನ್ನು ಇಟ್ಟುಕೊಂಡು ಎಲ್ಲ ಕಡೆ ಬರ್ತಾರೆ. ಸದ್ಯಕ್ಕಿನ್ನ ನೀವು ವಿಶೇಷ ನೋಡಬೇಕಾದರೆ ಚತುರ್ಭುಜ ಕಾಲೀಯ ಮಥನ ಮೂರ್ತಿ ಪಟ್ಟದ ಮೂರ್ತಿ. ಪಟ್ಟದ ಮೂರ್ತಿ ಪರ್ಯಾಯದ, ಅವರ ಯಾರ ಪರ್ಯಾಯ ಇರುತ್ತೆ ಆ ಪರ್ಯಾಯದ ಕಾಲದಲ್ಲಿ ಅವರ ಪಟ್ಟದ ಮೂರ್ತಿ ಉಡುಪಿ ಕೃಷ್ಣನ ಪಾದದಿಂದ ಬಿಟ್ಟು ಹೋಗಬಾರದು, 2 ವರ್ಷ ಅಲ್ಲೇ ಇರಬೇಕು ಆ ಪಟ್ಟದ ಮೂರ್ತಿ. ಇವಾಗ ಆ ಮೂರ್ತಿ ಅಲ್ಲೇ ಕೂತಿದೆ. ಇನ್ನು ನಮ್ಮ ದೊಡ್ಡ ಚಿಕ್ಕ ಸ್ವಾಮಿಗಳು ವಿಶೇಷವಾಗಿ ಪರ್ಯಾಯ ಪೀಠದಲ್ಲಿ ಕೂತಿದ್ದಾರೆ. ಆದರೆ ದೊಡ್ಡ ಸ್ವಾಮಿಗಳು ಜವಾಬ್ದಾರಿ ತುಂಬ ಇದೆ, ಈ ಸ್ಕೂಲುಗಳು ತುಂಬ ಮಾಡಿದ್ದಾರೆ ವಿಭುದೇಶ್ವರ ತೀರ್ಥರು, ಆದ್ದರಿಂದ ಅವೆಲ್ಲ ನೋಡಿಕೊಳ್ಳಿಕ್ಕೆ ಸಂಚಾರಕ್ಕೆ ಬರ್ತಾರೆ. ಈಗ ನೋಡಿದರೆ ಈ ಕೃಷ್ಣನನ್ನೇ ಕರಕೊಂಡು ಬರ್ತಾರೆ, ಕಡತಿಲ ಕೃಷ್ಣನನ್ನು ಕರಕೊಂಡು ಬರ್ತಾರೆ. ಮೊನ್ನೆ ಬಂದಾಗಲೂ ಹೇಳಿದರು, ಆ ಕೃಷ್ಣನ ನೋಡಿಸಿ ಹೇಳಿದರು, ಅಲ್ಲಿ ಪ್ರಧಾನದವರು ಪೀಠದಲ್ಲಿ ಕೂತಿದ್ದಾರೆ, ಉಸ್ತುವಾರಿ ನೋಡಿಕೊಳ್ಳುವವರು ಇಲ್ಲಿ ಜೊತೆಗೆ ಬಂದಿದ್ದಾರೆ ಅಂತ ತಮಾಷೆಗೆ ಆ ಕೃಷ್ಣನ ಕುರಿತು ಹೇಳಿದರು ಅಂತ. ಆ ಕಡತಿಲವು ಉಡುಪಿಗೆ ಹತ್ತಿರದಲ್ಲೇ ಇದೆ, ವಿಶೇಷ ನಾನು ಹೇಳಿದ ಈ ಒಂದು ಪ್ರಾಂತಕ್ಕೆ ಹತ್ತಿರದಲ್ಲೇ ಇರತಕ್ಕಂಥದ್ದು ಆ ಕಡತಿಲ ಮಠ. ಹೋದಾಗ ನೋಡಬಹುದು ಆಚಾರ್ಯರ ಶಾಸ್ತ್ರ ಗ್ರಂಥಗಳ ಆ ಕೆತ್ತಿದ ತಾಮ್ರ ಫಲಕಗಳ ಜಲ, ಆ ತಾಮ್ರ ವಾಸನೆ ಇರತಕ್ಕಂಥ ಜಲ ಪ್ರೋಕ್ಷಣೆ ಮಾಡಿಕೊಂಡು ವಿಶೇಷ ಆನಂದ ಪಡಬಹುದು. ಅಲ್ಲೇ ಪ್ರಾಣದೇವರ ಸನ್ನಿಧಾನವಿದೆ ವಿಶೇಷವಾಗಿರತಕ್ಕಂಥದ್ದು. ಇನ್ನು ಮುಂದೆ ರಾಜರು ಪಯಸ್ವಿನಿ ನದಿಯನ್ನು ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ. ಪಯಸ್ವಿನಿ ಜಗತ್ಸ್ವಾಮಿ ತ್ವಯಿ ಸನ್ನಿಹಿತೋ ಧ್ರುವಂ ನಚೇತ್ ತತ್ ಪ್ರೇರಯಸಿ ತತ್ ಪ್ರೇಯಸಿ ತೀರೇ ಕಥಂ ತೇವತರಿಷ್ಯತಿ. ಹಾಂ, ಇಲ್ಲಿ ಹೇಳ್ತಾರೆ ಪಯಸ್ವಿನಿ ಶ್ಲೋಕ ಹೇಳಿ. ಪಯಸ್ವಿನಿ ಜಗತ್ಸ್ವಾಮಿ ತ್ವಯಿ ಸನ್ನಿಹಿತೋ ಧ್ರುವಂ ನಚೇತ್ ತತ್ ಪ್ರೇಯಸಿ ತೀರೇ ಕಥಂ ತೇ ಅವತರಿಷ್ಯತಿ. ಇಲ್ಲೇನು ವಿಶೇಷ ಅಂದರೆ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿ ಹೇಳಿದ್ದಾರೆ, ಪಯಸ್ವಿನೀಂ ಪ್ರೇಕ್ಷ್ಯ ಪಥಿ ದ್ವಿಜಾರ್ಚಿತಾಂ ಸಭಾವಿನೀಂ ಅಸ್ಮರದತ್ರ ಚಂಡಿಕಾಂ ಅಂದರು. ಪಯಸ್ವಿನಿ ನದಿಯನ್ನು ನೋಡಿ ಆಚಾರ್ಯರು ಸ್ಮರಣೆ ಮಾಡಿದರು. ಈ ತೀರದಲ್ಲಿ ಮುಂದೆ ದುರ್ಗಾ ರೂಪದಿಂದ ಲಕ್ಷ್ಮೀದೇವಿ ಅವತಾರ ಮಾಡುತ್ತಾಳೆ ಅಂತ ದುರ್ಗಾದೇವಿಯನ್ನು ಸ್ಮರಣೆ ಮಾಡಿದರು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಹೇ ಪಯಸ್ವಿನಿ, ಪಯಸ್ವಿನಿ ನದಿ ಅಭಿಮಾನಿ ದೇವತಾ, ಹಾಂ ಜಗತ್ಸ್ವಾಮಿ, ಜಗತ್ತಿಗೆ ಸ್ವಾಮಿಯಾಗಿರತಕ್ಕಂಥ ನಾರಾಯಣ, ತ್ವಯಿ ನಿನ್ನಲ್ಲಿ ಸನ್ನಿಹಿತ ಧ್ರುವಂ ನಿಶ್ಚಯವಾಗಿ ಸನ್ನಿಧಾನ ಇಟ್ಟಿದ್ದಾನೆ ಅದು ಸತ್ಯ. ಯಾಕೆ ಅಂದರೆ ಗಂಡ ಇದ್ದ ಕಡೆಗೆ ಹೆಂಡತಿ ಬರೋದು ಸತ್ಯ ಅಲ್ವಾ? ಇಲ್ಲದಿದ್ದರೆ ತತ್ಪ್ರೇಯಸಿ, ಆ ಶ್ರೀಹರಿಯ ಪ್ರೇಯಸಿಯಾಗಿರತಕ್ಕಂಥ ಮಹಾಲಕ್ಷ್ಮಿ ದುರ್ಗೆ ತೇ ತೀರೆ ನಿನ್ನ ದಡದಲ್ಲಿ ಕಥಮವತರಿಷ್ಯತಿ, ಹೇಗೆ ಬರ್ತಾಳಪ್ಪ? ಆಕೆ ಬರಬೇಕಾದ್ರೆ ದೇವರಿರಲೇಬೇಕು, ಎಲ್ಲಿ? ನಿನ್ನೊಳಗೇ ಇದ್ದಾನೆ. ಇಲ್ಲಿ ಎಲ್ಲ ಅರ್ಥಗಳು ತೋರ್ತಾ ಇದ್ದಾರೆ ಆಚಾರ. ಅಂದರೆ ನದಿಗಳಿಗೆ ಹೋದಾಗ ಬರೇ ನದಿಗಳಿಗೆ ಅಂತಲ್ಲ, ನದಿ ಅಭಿಮಾನಿ ದೇವತೆಗಳನ್ನು ನೋಡಿ, ಅಲ್ಲಿ ಗೋಲಕತ್ರಯ ಚಿಂತನೆ ಮಾಡಬೇಕು, ಅಲ್ಲಿ ಭಗವಂತನ ಚಿಂತನೆ ಮಾಡಬೇಕು, ನದಿ ರೂಪದಲ್ಲಿ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಒಂದೊಂದು ನದಿಯಲ್ಲಿ ಒಂದೊಂದು ರೂಪದಿಂದ ಭಗವಂತ ಇದ್ದಾನೆ. ಗಂಗೆಯಲ್ಲಿರುವ ರೂಪ ವೀರ ನಾರಾಯಣ ರೂಪ ಅಂತ ಆಯಾ ನದಿಗಳಲ್ಲಿ ಬರತಕ್ಕ ಭಗವದ್ ರೂಪಗಳ ಪರಿಚಯವನ್ನು ಮಾಡಿಕೊಡ್ತಾರೆ. ಅದು ವಿಜಯದಾಸರು ಪಟ್ಟಿಯೇ ಕೊಟ್ಬಿಡ್ತಾರೆ. ಆ ರೀತಿಯಲ್ಲಿ ಪಯಸ್ವಿನಿ ನದಿಯಲ್ಲಿ, ಅದ್ಲಪ್ಪ ನಮಗೆ ಆಯಾ ನದಿಗಳಲ್ಲಿರ್ತಕ್ಕಂತಹ ಭಗವದ್ ರೂಪಗಳು ಗೊತ್ತಿಲ್ಲ, ಆ ಪಟ್ಟಿ ಗೊತ್ತಿಲ್ಲ, ಏನು ಮಾಡೋದು? ಆಯಾ ರೂಪದಿಂದ ಇದ್ದರೂ ನೋಡಿ, ಗಂಗಾ, ಗಂಗೆಯಲ್ಲಿರುವ ದೇವರ ರೂಪ ಯಾವುದು? ವೀರನಾರಾಯಣ. ಅದು ನಮ್ಗೆ ಗೊತ್ತಿಲ್ಲ, ಆದರೆ ಆ ವೀರನಾರಾಯಣನನ್ನ ಏನಂತ ಕರೀತಾರೆ ಅಂದರೆ ಗಂಗಾ ಅಂತ ಕರೀತಾರೆ. ಗಂಗೆಯ ಹೆಸರೇನು? ಗಂಗ. ಅಲ್ಲಿರೋ ದೇವರ ಹೆಸರೇನು? ಗಂಗ. ಯಾಕೆ? ಎಲ್ಲೆಲ್ಲಿರ್ತಾನೋ ಆ ಹೆಸರೇ ಅವನಿಗಿರುತ್ತೆ ಎಂಬುದು ಶಾಸ್ತ್ರ ಸಿದ್ಧ. ತತ್ತದ್ವಸ್ತುಗಳಲ್ಲಿ ತತ್ತನ್ನಾಮದಿಂದ ವ್ಯಾಪ್ತ. ಗಂಗೆಯಲ್ಲಿ ಗಂಗಾ ನಾಮಕನಾಗಿದ್ದಾನೆ, ಪಯಸ್ವಿನಿ ನದಿಯಲ್ಲಿ ಪಯಸ್ವಿನಿ ನಾಮಕನಾಗಿ ಭಗವಂತ ಇದ್ದಾನೆ. ಸರ್ವಶಬ್ದವಾಚ್ಯ. ಅಷ್ಟೇ ಅಲ್ಲ, ಆಯಾ ವ್ಯಕ್ತಿಗಳಲ್ಲಿ ಆಯಾ ವಸ್ತುಗಳಲ್ಲಿ ಆಯಾ ಶಬ್ದದಿಂದ ವಾಚ್ಯನಾಗಿದ್ದಾನೆ ಎಂಬುದು ಶಾಸ್ತ್ರದ ಸೂತ್ರ. ಅದರಿಂದ ನಿನ್ನಲ್ಲಿ ಭಗವಂತ ವಿಶೇಷವಾಗಿ ನೆಲೆಸಿದ್ದಾನೆ, ಅದರಲ್ಲಿ ಸಂಶಯವೇ ಇಲ್ಲ. ಧ್ರುವಂ ಹೇ ಪಯಸ್ವಿನಿ, ಹೇ ಪಯಸ್ವಿನಿ ನದಿಯೇ, ಅಭಿಮಾನಿ ದೇವತ, ಜಗತ್ಸ್ವಾಮಿ, ಜಗತ್ತಿಗೆ ಸ್ವಾಮಿಯಾದ ನಾರಾಯಣ ಶ್ರೀಹರಿ, ತ್ವಯಿ ನಿನ್ನಲ್ಲಿ ಸನ್ನಿಹಿತ, ಸಮ್ಯಕ್ ನಿಹಿತ, ಒಳಗೆ ಚೆನ್ನಾಗಿದ್ದಾನೆ. ಹೌದಾ ಧ್ರುವಂ? ಸತ್ಯ. ನಚೇತ್, ಒಂದು ವೇಳೆ ಇಲ್ಲದಿದ್ದರೆ, ತತ್ ಪ್ರೇಯಸಿ, ಆ ನಾರಾಯಣನ ಪ್ರೇಯಸಿ ಯಾರು ಅಂದರೆ ಪ್ರಿಯತಮಳಾಗಿರ್ತಕ್ಕಂಥ ಹೆಂಡತಿ ಲಕ್ಷ್ಮೀದೇವಿ. ತೇ ನಿನ್ನ ತೀರದಲ್ಲಿ, ತೀರೇ ದಡದಲ್ಲಿ, ಕಥಮ ಅವತರಿಷ್ಯತಿ, ಹೇಗೆ ಅವತಾರ ಮಾಡ್ತಾಳೆ ಹೇಳಮ್ಮ? ದುರ್ಗೆ ಬರ್ತಾ ಇದ್ದಾಳೆ ಅಂದರೆ ನಾರಾಯಣ ಇದ್ದಾನೆ ಅಂತ ಅರ್ಥ. ಅದನ್ನು ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ ಮಲ್ಲಿಗೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ದ್ವಾದಶಿ ಸಂಜೆಗೆ ನಾಳೆ ಪಾಠ ಮಾಡಬಹುದು, ಪಾಠ ಇಲ್ಲ, ದ್ವಾದಶಿ ಪಾಠ ಇರುತ್ತೆ. ಸಂಜೆ ಮಾತ್ರ ಪ್ರದೋಷ ಕಾಲ ಇದೆ. ಪ್ರದೋಷ ಕಾಲ ಇದ್ದದ್ದರಿಂದ ಪಾಠ ಇರಲ್ಲ. ಪ್ರದೋಷ ಕಾಲದಲ್ಲಿ ಯಾವ ಪಾಠ ಇರಬಾರದು. ಅದಕ್ಕೆ ನಾಳೆ ಸಂಜೆ ಅಂದರೆ ಹರಿಕಥಾಮೃತಸಾರ ಪಾಠ ಇರಲ್ಲ, ತೀರ್ಥಪ್ರಬಂಧ ಪಾಠ ಇರಲ್ಲ. ಮೂರು ಪ್ರವಚನ ನಾಳೆ ಇದ್ದೇ ಇರುತ್ತೆ. ಭಾರತ, ಭಾಗವತ, ರುಕ್ಮಿಣೇಶ ವಿಜಯ. ಶ್ರೀಕೃಷ್ಣಾರ್ಪಣಮಸ್ತು.